ஹரி ஓம் ஸ்ரீ குருப்யோ நம. அப்ரமம் பங்கரைதம் மதுரம் விமலம் சதா ஆனந்ததீர்த்தமதுலம் வதே தாபத்ரயாபஹம் மித்யா சித்தாந்ததுத்வாந்த வித்வாம்சனசக்ஷ்ணா ஜெயதீர்த்தாகதரநிர்பாசதாம் நோ ஹ்ருதம்பரே அர்த்திகல்பிதகல்போயம் பிரத்யத்யகேசரி வியாசதீர்த்தகுரு பூயாத் அஸ்மதிஷ்டாத் சித்தயே தபோ வித்யா விரக்தியாதி சத்குணவகாகரானஹம் வாதிராஜகுருன் வந்தியாய கிரியபதாஷயான் பூஜ்யாய ராகவேந்திராய சித்தர்மரதாய சபதாங்கல்பவருஷாய நவதாம் காமதேனவே துர்வாதி த்வாந்த்ரவயே வைஷ்ணவேந்தீவரேந்தவே ஸ்ரீ ராகவேந்திரகுரவே நமோத்யந்ததயாளவே ஆபாதமௌலி பர்யந்தம் குருநாமாக்தியம் ஸ்மரே தேன விக்னாஹ பிரணஷ்யந்தி சித்தி ச மனோரதாஹ. ஹரி ஓம் ஸ்ரீ குருப்யோ நமஹ. ನಾವು ಭಗವದ್ಗೀತೆಯಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ಈ ಒಂದು ಈ ಶ್ಲೋಕ ಅವಿನಾಶಿತ ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅನ್ನುವುದಕ್ಕೆ ಭಾಷ್ಯ ತಾತ್ಪರ್ಯ ಅದೇ ವಿಧವಾಗಿ ಗೀತಾವೃತ್ತಿ ಮೂರನ್ನು ನೋಡಿದ್ದೀವಿ. ಈಗ ಮೊದಲು ಬಿಫೋರ್ ವಿ ಸ್ಟಾರ್ಟ್ ನ ಜಸ್ಟ್ ಒಂದು ಅನೌನ್ಸ್ಮೆಂಟ್ ಏನಂದ್ರೆ ನಾಳೆ ಗೀತಾ ಜಯಂತಿ ಅಂತ ಹೇಳಿ ನಾಳೆ 9 ಗಂಟೆಗೆ ಸೇಮ್ ಕಾಲಿಂಗ್ ಡೀಟೇಲ್ಸ್ ಜಸ್ಟ್ ಒಂದು ಹಾಫ್ ಅನ್ ಅವರ್ ಜಸ್ಟ್ ಗೀತಾಯ ಸ್ಮರಣೆ ಮಾಡೋಣ ಅಂತೇಳಿ ಗೀತಾ ಜಯಂತಿ ಸಂದರ್ಭವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದಿಟ್ಕೊಂಡಿದ್ದೀವಿ. ನಾಳೆ 9 ಗಂಟೆಗೆ ಸೇಮ್ ಕಾಲಿಂಗ್ ಡೀಟೇಲ್ಸ್. ಸರಿ, ಇಲ್ಲಿ ಈ ಗೀತೆಯಲ್ಲಿ ಅರ್ಜುನ ಮಾಡಿದ ಪ್ರಶ್ನೆಗೆ ಸಮಾಧಾನವಾಗಿ ಕೃಷ್ಣ ಯುದ್ಧವನ್ನು ಯಾಕೆ ಅರ್ಜುನ ಪ್ರಶ್ನೆ ಮಾಡಿದ, ಯುದ್ಧವನ್ನು ಯಾಕೆ ಮಾಡಬೇಕು, ಯುದ್ಧದಿಂದ ಅನೇಕ ಅನರ್ಥಗಳು ಬರುತ್ತೆ ಅಂದ್ರೆ ಹಾಗೆ ಅಲ್ಲ, ಯುದ್ಧದಿಂದ ಎಷ್ಟೋ ಧರ್ಮ ಕಾರ್ಯ, ಅದು ಧರ್ಮ ಯುದ್ಧ, ಅದು ಸಾಮಾನ್ಯವಾದ ಏನೋ ಒಂದು ತುಚ್ಛವಾದ ಯುದ್ಧ ಅಲ್ಲ, ಅದು ಧರ್ಮ ಯುದ್ಧ, ಧರ್ಮ ಸ್ಥಾಪನೆಗಾಗಿ ಮಾಡುವಂತಹ ಯುದ್ಧ, ಅದು ಮಾಡಲೇಬೇಕು, ಯಾಕೆ ಮಾಡಬೇಕು, ಅದರಿಂದ ಏನು ಒಳ್ಳೇದಾಗತ್ತೆ ಅನ್ನೋದು ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಬಂದಿದ್ದಾನೆ. ಬರುವಾಗ ಒಂದು ಸ್ಟ್ರಾಟಜಿ ಹೇಗೆ ಡೆವಲಪ್ ಮಾಡಿದ್ರು, ಮೊದಲು ಅರ್ಜುನನ ಒಂದು ಥಾಟ್ ಪ್ರಾಸೆಸ್ ಸರಿ ಇಲ್ಲ ಅಂತ ಕರೆಕ್ಟ್ ಮಾಡಿದ ಥಾಟ್ ಪ್ರಾಸೆಸ್, ಆಮೇಲೆ ಅರ್ಜುನನ ಚಿಂತೆಗೆ ದುಃಖಗಳಿಗೆ ಕಾರಣವಾದ ಒಂದೊಂದು ಅಂಶವನ್ನು ರೆಫ್ಯೂಟ್ ಮಾಡ್ತಾ ಬಂದಿದ್ದಾನೆ. ಒಂದು, ಈ ಜೀವ ಶಾಶ್ವತವಾಗಿದೆ, ಜೀವನಿಗಾಗಿ ಚಿಂತೆ ಮಾಡಕೂಡದು, ದೇಹಗಳು ಅಶಾಶ್ವತವಾದರೂ ಕೂಡ ಆ ದೇಹದ ಮೇಲೆ ವಿಪರೀತವಾದ ಮೋಹದ ಮೂಲಕವಾಗಿ ಅಧರ್ಮಕ್ಕೆ ಒಳಗಾಗೋದು ಇಲ್ಲ ಧರ್ಮವನ್ನು ಬಿಟ್ಟು ಬಿಡೋದು ಇಂತಹ ಕೆಲಸಗಳನ್ನು ಮಾಡಬಾರದು, ಧರ್ಮಸ್ಥಾಪನೆ ಅನ್ನೋದು ಬಹಳ ಮುಖ್ಯವಾದ ಅಂಶ, ಇದು ಶಾಶ್ವತವಾದ ಕೀರ್ತಿಯನ್ನು ಸಂಪಾದಿಸಿಕೊಡುವಂತಹದ್ದು ಮಾತ್ರವೇ ಅಲ್ಲ, ಅದು ನಮ್ಮ ಕರ್ತವ್ಯವೂ ಆಗಿದೆ ಅನ್ನೋದು ಅದನ್ನು ಶ್ರೀಕೃಷ್ಣ ಪರಮಾತ್ಮ ಬೋಧನೆ ಮಾಡಿ, ಆದ್ರೆ ಆ ದುಃಖ ಬರೋದಕ್ಕೆ ಕಾರಣವೇನು ಅನ್ನೋದು ಮಾತ್ರ ಸ್ಪರ್ಶಿಸ್ಕೊಂತೆ ಅನ್ನೋದು ಶ್ಲೋಕದಲ್ಲಿ, ನಮಗೆ ವಿಪರೀತವಾದ ಅಭಿಮಾನವಿರುವ ಕಾರಣದಿಂದ ನಮಗೆ ದುಃಖ ಉಂಟಾಗತ್ತೆ, ಆ ಎಕ್ಸೆಸಿವ್ ಅಭಿಮಾನವನ್ನು ಬಿಡಬೇಕು, ಧರ್ಮದ ದೃಷ್ಟಿ ಸರಿಯಾಗಿ ಇಟ್ಟುಕೊಂಡಾಗ ನಮಗೆ ಆ ಅಭಿಮಾನವನ್ನು ಬಿಟ್ಟು ಧರ್ಮದೃಷ್ಟಿಗೆ ಜಾಸ್ತಿ ಬೆಳೆ ಕೊಡಬೇಕು ಅನ್ನೋದನ್ನು ಹೇಳಿದ್ದಾನೆ. ಅದಾದ ಮೇಲೆ ಇನ್ನೊಂದು ಅಂದ್ರೆ ಅನಿತ್ಯವಾದ ವಸ್ತುಗಳು ನಿತ್ಯವಾದ ವಸ್ತುಗಳ ಬಗ್ಗೆ ವಿಚಾರವನ್ನು ಮಾಡ್ತಾ ಕೃಷ್ಣ ಪರಮಾತ್ಮ, ನಿತ್ಯವಾದ ವಸ್ತು ತಾನು ಪರಮಾತ್ಮ ನಿತ್ಯನಾಗಿದ್ದಾನೆ, ಜೀವವು ನಿತ್ಯನಾಗಿದ್ದಾನೆ ಅಂತ ಹೇಳಿದರೆ ಪರಮಾತ್ಮ ಜೀವ ಇವುಗಳು ಇದೋ ಇಲ್ಲವೋ ಅನ್ನೋ ಸಂದೇಹವೇ ನಮಗೆ ಬರುತ್ತೆ, ಅದನ್ನು ಎರಡನ್ನೂ ನಾವು ನೋಡಲಿಲ್ಲ, ನಮಗೆ ಒಂದು ಮನಸ್ಸಿಗೆ ಮುಟ್ಟುವಂತಹ ವಿಷಯಗಳು ನಿತ್ಯವಾದ ಎಟರ್ನಲ್ ಆಬ್ಜೆಕ್ಟ್ಸ್ ದಟ್ ವಿ ಕ್ಯಾನ್ ಕನ್ಸೀವ್ ಆಫ್, ಅಂತಹ ಎಟರ್ನಲ್ ಆಬ್ಜೆಕ್ಟ್ಸ್ ಏನನ್ನ ಇದೋ ಇಲ್ಲವೋ ಅನ್ನುವ ಪ್ರಶ್ನೆಗೆ ಸಮಾಧಾನವಾಗಿ ಈ ಅವಿನಾಶಿತ ತದ್ವಿದ್ಯೆ ಅನ್ನುವ ಶ್ಲೋಕದಿಂದ ಹೇಳಿದ್ದಾರೆ. ಇದು ಒಂದು ನೈಸ್ ಕಾನ್ಸೆಪ್ಟ್ ಏನಂದ್ರೆ, ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಬ್ಜೆಕ್ಟ್, ಎಟರ್ನಲ್ ಅಂದ್ರೆ ಕಾಲತಃ ಯಾವುದಾದರೆ ವ್ಯಾಪ್ತವಾಗಿದೆ, ದಟ್ ಮೀನ್ಸ್ ವಿಚ್ ಹ್ಯಾಸ್ ಎ ಪರ್ವೇಷನ್ ಥ್ರೂ, ಪರ್ವೇಷನ್ ಥ್ರೂ ಟೈಮ್ ಅಂದ್ರೆ ಎಟರ್ನಲ್, ಸೊ ಪರ್ವೇಷನ್ ಥ್ರೂ ಟೈಮ್ ಇಸ್ ನಥಿಂಗ್ ಬಟ್ ಎಟರ್ನಾಲಿಟಿ, ಕಾಲತಃ ನಿತ್ಯವಾಗಿ ವ್ಯಾಪ್ತಿ ಇರುವಂತಹ ವಸ್ತುಗಳು ಒಂದು ತರಹ ವಸ್ತುಗಳು, ದೇಶತಃ ವ್ಯಾಪ್ತಿ ದಟ್ ಮೀನ್ಸ್ ದಟ್ ವಿಚ್ ಪರ್ವೇಟ್ಸ್ ಆಲ್ ಸ್ಪೇಸ್, ಸೊ ಆಲ್ ಸ್ಪೇಸ್ ಪರ್ವೇಡಿಂಗ್ ಅದಕ್ಕೆ ದೇಶತಃ ವ್ಯಾಪ್ತಿ, ಈ ವಿಧವಾಗಿ ಎರಡು ವಿಧವಾದ ವ್ಯಾಪ್ತಿಗೆ ಅವಕಾಶ ಇದೆ, ಮೂರನೇದು ಗುಣತಃ ವ್ಯಾಪ್ತಿ, ಈ ದೇಶತಃ ಯಾವ ವಸ್ತುಗಳಿಗಾದರೆ ವ್ಯಾಪ್ತಿ ಇದು ಅಂದ್ರೆ ದಟ್ ವಿಚ್ ಪರ್ವೇಟ್ಸ್ ದ ಎಂಟೈರ್ ಸ್ಪೇಸ್, ಅಂತಹ ವಸ್ತುಗಳೆಲ್ಲವೂ ಕೂಡ ಕಾಲತಃ ವ್ಯಾಪ್ತಿ ಇದೆ ಅಂತ ಹೇಳಿ, ಯದ್ದೇಶತಃ ಅನಂತಂ ತತ್ ನಿತ್ಯಮೇವ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾನೆ. ಅದಕ್ಕೆ ನಮಗೆ ಸಂದೇಹಗಳು ಬಂದ್ರೆ ನಮಗೆ ಮನನ ಮೂಲಕವಾಗಿ ಆ ಸಂದೇಹಗಳು ನಿವೃತ್ತಿ ಆಗುತ್ತೆ. ಯಾವುದಾದರೂ ತಗೊಳ್ಳಿ, ಎನಿ ಆಬ್ಜೆಕ್ಟ್ ದಟ್ ಈಸ್ ದೇಶತಃ ಎಲ್ಲ ಕಡೆ ವ್ಯಾಪ್ತವಾಗಿರಬೇಕು ಅಂದರೆ ಅದು ಕಾಲತಃ ಕೂಡ ಎಲ್ಲ ಕಾಲದಲ್ಲಿಯೂ ಇದ್ದೇ ಇರಬೇಕು. ಸೊ ವಿ ಕ್ಯಾನ್ ಥಿಂಕ್ ಆಫ್ ಎನಿ ಆಬ್ಜೆಕ್ಟ್, ಅಕ್ಷರಗಳು ತಗೊಂಡ್ರಿ ಇಲ್ಲ ಸ್ಪೇಸ್ ತಗೊಂಡರು, ಯಾವುದು ತಗೊಂಡು ಕೂಡ ದಟ್ ವಿಚ್ ಪರ್ವೇಟ್ಸ್ ಎವ್ರಿಥಿಂಗ್, ಈಗ ಒಂದು ಸಂತೋಷ ಅನ್ನೋದು ದುಃಖ ಅನ್ನೋದು ಯಾವುದನ್ನು ತಗೊಂಡ್ರು ಕೂಡ ಅದು ಎಲ್ಲ ಕಾಲದಲ್ಲಿ ಇದ್ದರೆ ಅದು ಎಲ್ಲ ಐ ಮೀನ್ ಎಲ್ಲ ದೇಶದಲ್ಲಿ ಇದ್ರೆ ಎಲ್ಲ ಕಾಲದಲ್ಲಿ ಇದ್ದೇ ಇರುತ್ತೆ. ಆದ್ರೆ ಅದರ್ ವೇ ಅರೌಂಡ್ ನೀಡ್ ನಾಟ್ ಬಿಟ್ರು, ಅಂದರೆ ಯಾವುದಾದ್ರೆ ನಿತ್ಯವಾಗಿ ಇದೆಯೋ ದಟ್ ವಿಚ್ ಇಸ್ ಎಟರ್ನಲ್ ನೀಡ್ ನಾಟ್ ಬಿ ಆಲ್ ಪರ್ವೇಡಿಂಗ್, ಎಲ್ಲ ಕಡೆ ವ್ಯಾಪ್ತವಾಗಿರಬೇಕಾಗಿದ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಜೀವ, ಜೀವನಿತ್ಯನಾಗಿದ್ದಾನೆ. ಜೀವನಿತ್ಯವಾದರೂ ಕೂಡ ಅವನು ಎಲ್ಲ ದೇಶಗಳಲ್ಲಿಯೂ ಇಲ್ಲ, ಎಲ್ಲ ಕಾಲದಲ್ಲಿ ಇದ್ದಾನೆ ಜೀವ, ಆದ್ರೆ ಎಲ್ಲ ದೇಶದಲ್ಲಿ ಇಲ್ಲ ಅನ್ನೋದು ಹೇಳಿದ್ದಾನೆ ಕೃಷ್ಣ ಪರಮಾತ್ಮ. ಅದಾದ ಮೇಲೆ ಆಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡ್ತಾ, ಪರಮಾತ್ಮ ಒಬ್ಬನಿಗೆ ನಾಲ್ಕು ವಿಧವಾದ ನಾಶಗಳೂ ಇಲ್ಲ, ಮಿಕ್ಕವರೆಲ್ಲರಿಗೂ ಕೂಡ ಯಾವುದೋ ಒಂದು ವಿಧವಾದ ನಾಶವಿದೆ ಅಂತೇಳಿ ಆ ನಾಲ್ಕು ವಿಧವಾದ ನಾಶಗಳನ್ನು ಹೇಳ್ತಾ, ಫೋರ್ ಕೈಂಡ್ಸ್ ಆಫ್ ಡಿಸ್ಟ್ರಕ್ಷನ್. ಒಂದು ಅನಿತ್ಯತ್ವ, ವಿಚ್ ಇಸ್ ನಾನ್ ಎಟರ್ನಾಲಿಟಿ, ದೇಹ ಹಾನಿ, ದೇಹ ಕಳುಕೊಳ್ಳುವುದು, ದುಃಖ ಪ್ರಾಪ್ತಿ, ದುಃಖವನ್ನು ಹೊಂದುವುದು, ಅಪೂರ್ಣತ, ಅಪೂರ್ಣತ್ವ ಇಲ್ಲದೇ ಇರುವುದು. ಈ ನಾಲ್ಕು ವಿಧವಾದ ನಾಶಗಳು ಯಾವುದೋ ಒಂದು ಜೀವರಾಶಿಗಳಿಗೆ ಎಲ್ಲದಕ್ಕೂ ಇದೆ. ಉದಾಹರಣೆಗೆ ಜೀವಗೆ ಅನಿತ್ಯತ್ವ ಅನ್ನುವುದು ಇಲ್ಲ, ಆ ಅನಿತ್ಯತ್ವ ಅನ್ನುವ ನಾಶ ಇಲ್ಲ. ಅಂದ್ರೆ ಏನು, ನಿತ್ಯತ್ವ ಇದೆ, ಜೀವ ಇಸ್ ಎಟರ್ನಲ್. ಆದರೆ ದೇಹ ಹಾನಿ ಇದೆ, ದುಃಖ ಪ್ರಾಪ್ತಿ ಇದೆ, ಅಪೂರ್ಣತ ಇದೆ. ಸೊ ಇಟ್ ಲೂಸಸ್ ಇಟ್ಸ್ ಬಾಡಿ ವೆನ್ ಇಟ್ ಪೀರಿಯಾಡಿಕಲಿ ಇಟ್ ಲೂಸಸ್ ಇಟ್ ಆಪ್ಟೆನ್ಸ್ ದುಃಖ ಇದು ಸಿಗುತ್ತೆ ಅದಕ್ಕೆ. ಅಪೂರ್ಣತ ಅಂದ್ರೆ ಪೂರ್ಣತ್ವ ಇಲ್ಲ. ಲಕ್ಷ್ಮೀದೇವಿಗೆ ತಗೊಂಡ್ರೆ ಅಪೂರ್ಣತ ಅನ್ನೋ ಒಂದು ದೋಷವೇ ಇದೆ ಲಕ್ಷ್ಮೀದೇವಿಗೆ. ಅನಿತ್ಯತ್ವ ಇಲ್ಲ ಲಕ್ಷ್ಮೀದೇವಿಗೆ, ದೇಹ ಹಾನಿ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ ಲಕ್ಷ್ಮೀದೇವಿಗೆ. ಈ ವಿಧವಾಗಿ ಎಲ್ಲರಿಗೂ ಯಾವುದೋ ಒಂದಿದೆ ಅನ್ನೋದು, ಪರಮಾತ್ಮ ಒಬ್ಬನಿಗೆ ನಾಲ್ಕು ವಿಧವಾದ ದೋಷಗಳು ಇಲ್ಲ ಅಂತೇಳಿ ಹೇಳಿದ್ದಾರೆ. ಯಾಕೆ ಇದು ಹೇಳಬೇಕಾಗಿದೆ ಅಂತ ಹೇಳಿದರೆ, ಒಂದು ಸಂದೇಹ, ಆ ಸಂದೇಹಕ್ಕೆ ಕೌಂಟರ್ ಆಗಿ ಹೇಳುವಂತಹ ಪ್ರಶ್ನೆ, ಸಂದೇಹ ಏನು, ವೈ ಶುಡ್ ಅರ್ಜುನ ಆರ್ ಎನಿಬಡಿ, ಇನ್ಫ್ಯಾಕ್ಟ್ ಯಾರೇ ಆಗಲಿ ಸೃಷ್ಟಿಯಲ್ಲಿ ಯಾಕೆ ಪರಮಾತ್ಮನ ಪೂಜೆ ಮಾಡಬೇಕು, ಯಾಕೆ ಪರಮಾತ್ಮನ ಸೇವೆ ಮಾಡಬೇಕು? ಜೀವನೂ ನಿತ್ಯನಾಗಿದ್ದಾನೆ, ಪರಮಾತ್ಮನು ನಿತ್ಯನಾಗಿದ್ದಾನೆ. ಹಾಗಿರುವಾಗ ಯಾಕೆ ಜೀವ ನಿತ್ಯನಾಗಿದೆ? ಅಫ್ಕೋರ್ಸ್ ಹಿ ಡಸಂಟ್ ಹ್ಯಾವ್ ಅದರ್ ಕೈಂಡ್ಸ್ ಆಫ್ ಪೂರ್ಣತ್ವ ಇಲ್ಲ ಅವನಿಗೆ, ಅಂದ್ರೆ ಹಿ ಹ್ಯಾಸ್ ಅದರ್ ತ್ರೀ ಕೈಂಡ್ಸ್ ಆಫ್ ಡಿಸ್ಟ್ರಕ್ಷನ್ ಇದೆ. ಇರಲಿ, ನಿತ್ಯತ್ವದಲ್ಲಿ ಜೀವ ಸಮಾನನಾಗಿದ್ದಾನೆ, ಪರಮಾತ್ಮ ಜೀವ ಇಬ್ಬರೂ ನಿತ್ಯರಾಗಿದ್ದಾರೆ. ಹಾಗಿರುವಾಗ ನಿತ್ಯನಾದ ಜೀವ ನಿತ್ಯನಾದ ಪರಮಾತ್ಮನಿಗಾಗಿ ಯಾಕೆ ಪೂಜೆ ಮಾಡಬೇಕು, ಯಾಕೆ ಸೇವೆ ಮಾಡಬೇಕು, ಇವೆಲ್ಲ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮುಖ್ಯವಾಗಿ ಹೇಳಿದ ಅಂಶ ಏನಂದ್ರೆ, ಮೆಸೇಜ್, ಯುದ್ಧಾದಿ ಕರ್ಮಗಳು, ಎಲ್ಲ ಕರ್ಮಗಳು ಭಗವಂತನ ಪರವಾಗಿ ಮಾಡಬೇಕು, ಭಗವಂತನಿಗೆ ಪೂಜಾರೂಪವಾಗಿ ಮಾಡಬೇಕು. ಅಷ್ಟೇ ಅಲ್ಲದೆ ಎಸ್ಪೆಷಲಿ ಈ ಕಾಂಟೆಕ್ಸ್ಟ್ ನಲ್ಲಿ ಯುದ್ಧವನ್ನು ಮಾಡುವಾಗ ಅರ್ಜುನ ಆ ಯುದ್ಧವನ್ನು ಧರ್ಮಯುದ್ಧ ಅಂತ ತಿಳ್ಕೊಂಡು ಪರಮಾತ್ಮನ ಪೂಜಾ, ಇದು ಪರಮಾತ್ಮನಿಗೆ ನಾನು ಮಾಡುವಂತಹ ಪೂಜೆ ಅನ್ನುವ ಅನುಸಂಧಾನದಿಂದ ಯುದ್ಧ ಮಾಡಬೇಕು ಅರ್ಜುನ ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಆದರೆ ಯಾಕೆ ಅದು ಮಾತ್ರ ಯಾಕೆ ಮಾಡಬೇಕು, ಯಾಕೆ ಯುದ್ಧಾದಿ ಸ್ವಕರ್ತವ್ಯಗಳನ್ನು ಭಗವಂತನ ಪೂಜಾ ಪರವಾಗಿ ಮಾಡಬೇಕಂತ ಏನು, ವಾಟ್ ಈಸ್ ದ ರೀಸನ್ ಫಾರ್ ದಟ್ ಅಂದ್ರೆ, ಅದಕ್ಕೆ ಹಾಫ್ ದ ಕಾನ್ಸೆಪ್ಟ್ ಇಲ್ಲಿ ಕೊಟ್ಟಿದೆ ಅಂದ್ರೆ, ಸ್ವಲ್ಪ ಒಂದು ಸಮ ಆಫ್ ದ ಕಾನ್ಸೆಪ್ಟ್ ಇಲ್ಲಿ ಕೊಟ್ಟಿದ್ದಾನೆ ಈ ಶ್ಲೋಕದಲ್ಲಿ. ಪರಮಾತ್ಮ ಒಬ್ಬನಿಗೆ ಸ್ವತಂತ್ರನಾಗಿ ನಾಲ್ಕು ವಿಧವಾದ ನಾಶಗಳು ಇಲ್ಲದೆ ಇದ್ದಾನೆ, ಮಿಕ್ಕ ಜೀವರಾಶಿಗಳು ಅಸ್ವತಂತ್ರರಾಗಿದ್ದಾರೆ. ಹಾಗೆ ಪರಮಾತ್ಮ ಸ್ವತಂತ್ರ, ಜೀವನ ಅಸ್ವತಂತ್ರ, ಅಷ್ಟಕ್ಕೆ ಯಾಕೆ ಅಸ್ವತಂತ್ರನಾದ ಜೀವ ಸ್ವತಂತ್ರನಾದ ಪರಮಾತ್ಮನಿಗೆ ಯಾಕೆ ಪೂಜೆ ಮಾಡಬೇಕು, ಯಾಕೆ ಸೇವೆ ಮಾಡಬೇಕು? ವಾಟ್ ಡಸ್ ಇಟ್ ಯುನೋ, ವಾಟ್ ದ ಪರ್ಪಸ್, ವೈ ಶುಡ್ ದ ಜೀವ ಡು ಅನ್ನೋದು ಎನ್ನೇ ಸಂದೇಹ ಬರುತ್ತೆ. ಆ ಸಂದೇಹವನ್ನು ಪರಿಹಾರ ಮಾಡಲಿಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೃಷ್ಣ ಪರಮಾತ್ಮ ಈ ನೆಕ್ಸ್ಟ್ ಶ್ಲೋಕದಲ್ಲಿ ಅಂತವಂತ ಇಮೇ ದೇಹ ಅನ್ನೋ ಶ್ಲೋಕದಲ್ಲಿ ಆ ಸಂದೇಹವನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಒಂದೇನೆಂದ್ರೆ, ಪರಮಾತ್ಮ ಸ್ವತಂತ್ರನಾದವನು, ಜೀವರು ಅಸ್ವತಂತ್ರರು ಅಷ್ಟೇ ಅಲ್ಲದೆ, ಜೀವರು ಅಸ್ವತಂತ್ರ ಆಗದ್ದು ಮಾತ್ರವೇ ಅಲ್ಲ, ಅವರಿಗೆ ದೇಹಾನಿದೆ, ದುಃಖ ಪ್ರಾಪ್ತಿ ಇದೆ, ಅಪೂರ್ಣತೆ ಇದೆ. ದಟ್ ಮೀನ್ಸ್ ದೇಹಾನಿ ರೂಪವಾದ ತತ್ಪ್ರಯುಕ್ತವಾದ ದುಃಖ ಅದು ಬೇಡ ಅಂದರೂ ಕೂಡ ಜೀವನಿಗೆ ತಪ್ಪಿದ್ದಲ್ಲ. ಜೀವ ಈಸ್ ಆಲ್ವೇಸ್ ಕಾಟ್ ಬೈ ದಿಸ್ ದೇಹಹಾನಿ ಅಂಡ್ ದುಃಖ, ಇದು ಜೀವನಿಗೆ ಬಿಟ್ಟಿದ್ದಲ್ಲ. ಹಾಗಿರುವಾಗ ಅಸ್ವತಂತ್ರನಾದ ಆ ಜೀವ ತಾನು ಅದರಿಂದ ತಪ್ಪಿಸಿಕೊಳ್ಳಕ್ಕೆ ದಾರಿ ಇಲ್ಲಕ್ಕೋಸ್ಕರ ಸರ್ವಸ್ವತಂತ್ರನಾದ ಆ ಪರಮಾತ್ಮನನ್ನು, ಅವನು ಸರ್ವಸ್ವತಂತ್ರನಾಗುವುದು ಮಾತ್ರವೇ ಅಲ್ಲ, ಸರ್ವ ಗುಣಪರಿಪೂರ್ಣನಾಗಿದ್ದಾನೆ, ಕೋಸ್ಕರ ಅವನು ಕರುಣಾಪೂರ್ಣನು ಆಗಿದ್ದಾನೆ. ಹಾಗಿರುವಾಗ ಆ ಪರಮಾತ್ಮನನ್ನು ಧ್ಯಾನಾದಿಗಳಿಂದ ಈ ಯುದ್ಧಾದಿ ಕರ್ತವ್ಯಗಳನ್ನು ಪರಮಾತ್ಮನ ಪರವಾಗಿ ಪೂಜಾರೂಪವಾಗಿ ಮಾಡುವುದರಿಂದ ಪರಮಾತ್ಮನನ್ನು ಪ್ರೀತಿಗೊಳಿಸಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದರೆ, ಪರಮಾತ್ಮನನ್ನು ಒಳಿದರೆ ಅವರಿಗೆ ಈ ದುಃಖಗಳೆಲ್ಲ ಬಿಡತ್ತೆ, ಒಂದು ಮೋಕ್ಷ ಪ್ರಾಪ್ತಿ, ಅದರ ಮೂಲಕವಾಗಿ ಶಾಶ್ವತವಾದ ಆನಂದ ಸಿಗತ್ತೆ ಅನ್ನುವ ಕಾರಣದಿಂದ ಅಸ್ವತಂತ್ರನಾದ ಜೀವ ಸ್ವತಂತ್ರನಾದ ಪರಮಾತ್ಮನಿಗಾಗಿ ಮುಕ್ತಿಯನ್ನು ಅಪೇಕ್ಷಿಸಿ ಪರಮಾತ್ಮನ ಸೇವೆಯನ್ನು ನಿತ್ಯವೂ ಮಾಡಬೇಕು ಅನ್ನುವ ಒಂದು ಅಂಶವನ್ನು ಬಿಲ್ಡ್ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಸೊ ಈ ಶ್ಲೋಕದಲ್ಲಿ ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಃ ಶರೀರಿನಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ ಅಂತೇಳಿ. ಸೊ ಏನು, ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಇಲ್ಲಿ ಈ ಶ್ಲೋಕಕ್ಕೆ ಅರ್ಥ ಏನು? ಇಮೇ ದೇಹ ಅಂತವಂತಹ, ಈ ದೇಹಗಳೆಲ್ಲವೂ ಕೂಡ ಅಂತ ಉಳ್ಳವೇ, ದಟ್ ಮೀನ್ಸ್ ದೇ ಆರ್ you cannot help it. They get destroyed at some time or the other. Nityasya bukta sharinha. Shariri nigalu. Andre yenu? Shariri gal andre? Atmagalu. Jeevagalu. Jeevagalu nityagalu adaru kudanu. Avara dehagalu matra nitya valla. Adakke anashinaha aprameyasya tasmad yuddhasva bharata. Adakke neenu anashina. Andre yava vidhavada nasha villadantaha aprameyanadantaha. ಆ ಪರಮಾತ್ಮನಿಗಾಗಿ ಯುದ್ಧವನ್ನು ಮಾಡು ಅಂತೇಳಿ ಭಾರತ ಅಂತೇಳಿ ಸಂಬೋಧನೆ ಮಾಡ್ತಾ ಇದ್ದಾನೆ. ಭರತ ವಂಶದಲ್ಲಿ ಹುಟ್ಟಿದಂತಹ ಅರ್ಜುನನೇ ಅಂತೇಳಿ ಅರ್ಜುನನ ಸಂಬೋಧನೆ ಮಾಡಿ ಸಂಸಾರಿ ಜೀವರಾಶಿಗಳು ಯಾರೆಲ್ಲರೂ ಇದ್ದರೋ ಅವರು ಸ್ವರೂಪತಃ ಅನಿತ್ಯ ಆಗಿದ್ದರೂ ಕೂಡ ಅವರ ಈ ಭೌತಿಕವಾದ ಪಂಚಭೂತಾತ್ಮಕವಾದ ದೇಹಗಳು ನಶ್ವರ ನಾಶವನ್ನು ಹೊಂದುತ್ತೆ. ಆ ಕಾರಣದಿಂದ ದೇಹ ಹಾನಿ ರೂಪವಾದಂತಹ ನಾಶ ಇಲ್ಲದವನು ಅವನು ಈ ಸಾಮಾನ್ಯ ಜೀವರಾಶಿಗಳಲ್ಲಿ ಯಾರೂ ಇಲ್ಲ. ದೇಶ ಕಾಲ ಗುಣಗಳು ಇದರಲ್ಲೂ ಕೂಡ ಪರಿಮಿತಿ ಇಲ್ಲದೆ ಅವನು ಪರಮಾತ್ಮ. ಎಲ್ಲದರಲ್ಲಿಯೂ ಕೂಡ ದೇಶ ಕಾಲ ಗುಣಗಳಲ್ಲಿ ಪರಿಮಿತಿಯನ್ನು ಹೊಂದಿದವನು ಜೀವ. ಆದ್ದರಿಂದ ಆ ಜೀವನು ಆ ಪರಮಾತ್ಮನ ಪೂಜಾರೂಪವಾಗಿ ಯುದ್ಧವನ್ನು ಮಾಡಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ದೇಹಾನಿ ರೂಪ ನಾಶ, ಅದರಿಂದ ಬರುವಂತಹ ದುಃಖ ಬೇಡ ಅಂದ್ರೂ ಕೂಡ ಜೀವನಿಗೆ ಬಿಟ್ಟಿದ್ದಲ್ಲ. ಅದರಿಂದ ಅವರೆಲ್ಲರೂ ಕೂಡ ಅಸ್ವತಂತ್ರವನ್ನು ವಿಷಯವನ್ನು ತಿಳುಕೊಂಡು ಭಗವಂತನು ಸ್ವತಂತ್ರನು ಅನ್ನೋ ವಿಷಯವನ್ನು ತಿಳುಕೊಂಡು ಈ ವಿಶೇಷವಾದ ಭೇದದಿಂದ ಈ ಕಾರಣದಿಂದ ಚತುರ್ವಿಧವಾದ ನಾಶರಹಿತನಾದಂತಹ ಸ್ವತಂತ್ರನಾದಂತಹ ಆ ಪರಮಾತ್ಮನಿಗಾಗಿ ಅಸ್ವತಂತ್ರರಾದ ಜೀವರು ಮುಕ್ತಿಯನ್ನು ಅಪೇಕ್ಷಿಸಿ ಭಗವಂತನ ಪೂಜಾಪರವಾಗಿ ಪೂಜಾರೂಪಕವಾಗಿ ಧರ್ಮಯುದ್ಧವನ್ನು ಇಲ್ಲಿ ಮಾಡಬೇಕು. ಈ ಕಾರಣ ಈ ಸಂದರ್ಭದಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದು ಸಮಸ್ತ ಜೀವರಾಶಿಗಳು ಅವರ ಜೀವನದಲ್ಲಿ ಮಾಡುವ ಸಮಸ್ತ ಕಾರ್ಯಗಳು ಕೂಡ ಪರಮಾತ್ಮನ ಪೂಜಾಪರವಾಗಿ ಪರಮಾತ್ಮನ ಪೂಜಾ ಅನ್ನುವ ಅನುಸಂಧಾನದಿಂದ ಮಾಡಬೇಕು ಅನ್ನುವ ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾನೆ ಅರ್ಜುನ. ಆ ಸಂದೇಶ ತಿಳ್ಕೋಬೇಕು ಅರ್ಜುನ. ಈಗ ಅರ್ಜುನನಿಗೆ ಇನ್ನೊಂದು ಸಂಬೋಧನೆ ಏನಂದ್ರೆ ಈ ಶ್ಲೋಕದಲ್ಲಿ ಇನ್ನೊಂದು ಏನಂದ್ರೆ ಜೀವ ಪರಮಾತ್ಮ ಈ ವಿಷಯದಲ್ಲಿ ಬಿಂಬ ಪ್ರತಿಬಿಂಬ ಭಾವ. ಪರಮಾತ್ಮನು ಬಿಂಬ, ಜೀವರೆಲ್ಲರೂ ಪ್ರತಿಬಿಂಬರು ಆಗಿದ್ದಾರೆ. ಆದ ಕಾರಣದಿಂದ ಈ ಭೌತಿಕ ದೇಹ ನಾಶವಾದಾಗ ಅವರ ದೇಹ ಅಂದ್ರೆ ವೆನ್ ದ ಬಾಡಿ ಗೆಟ್ಸ್ ಡಿಸ್ಟ್ರಾಯ್ಡ್ ಅವ್ರ ಜೀವ ಕೂಡ ನಾಶವಾಗಬಹುದಾ ಅನ್ನುವ ಸಂದೇಹ. ಅಂದ್ರೆ ನಮಗ್ ಗೊತ್ತಿಲ್ಲವಲ್ಲ, ದೇಹ ನಾಶವಾಗೋದು ನೋಡ್ತೀವಿ, ಜೀವ ನಾಶ ಆಗುತ್ತೋ ಇಲ್ಲ ನಮಗ್ ಗೊತ್ತಿಲ್ಲ. ಸೊ ಆ ಕಾರಣದಿಂದ ಜೀವ ಕೂಡ ನಾಶವಾಗುತ್ತೇನೋ ಅನ್ನೋ ಒಂದು ಸಂದೇಹ ಬಂದರೆ ಆ ಸಂದೇಹಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ಅವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಇವ್ರು ಬಿಂಬ ಪ್ರತಿಬಿಂಬ, ದಟ್ ಮೀನ್ಸ್ ಇಮೇಜ್ ಇದೆ, ರಿಫ್ಲೆಕ್ಷನ್ ಇದೆ. ಈಗ ಒಂದು ಮಿರರ್ ಇದ್ದರೆ ಆ ಮಿರರ್ ಮುಂಚೆ ಒಂದು ಜೀವ ಒಂದು ಒಂದು ಆಬ್ಜೆಕ್ಟ್ ಇರ್ತೀವಿ. ಆ ಆಬ್ಜೆಕ್ಟ್ ರಿಫ್ಲೆಕ್ಷನ್ ಇರುತ್ತೆ. ಆ ರಿಫ್ಲೆಕ್ಷನ್ ಡಿಸ್ಟ್ರಾಯ್ ಆಗಬೇಕಂದ್ರೆ ದೇರ್ ಆರ್ ಟೂ ವೇಸ್ ದ ರಿಫ್ಲೆಕ್ಷನ್ ಕ್ಯಾನ್ ಗೆಟ್ ಡಿಸ್ಟ್ರಾಯ್ಡ್. ಒಂದು ಏನು, ಆ ಆಬ್ಜೆಕ್ಟ್ ಯು ಮೂವ್ ದ ಆಬ್ಜೆಕ್ಟ್ ಅವೇ ಫ್ರಮ್ ದ ಮಿರರ್, ದೆನ್ ದ ರಿಫ್ಲೆಕ್ಷನ್ ಗೆಟ್ಸ್ ಲಾಸ್ಟ್. ಸೊ ರಿಫ್ಲೆಕ್ಷನ್ ಇರುವುದಿಲ್ಲ. ಸೊ ದಟ್ ವೇ ದ ರಿಫ್ಲೆಕ್ಷನ್ ಡಿಸ್ಟ್ರಾಯ್ ಆಗುತ್ತೆ, ಒಂದು ವಿಧವಾದ ನಾಶ ಫಾರ್ ದ ರಿಫ್ಲೆಕ್ಷನ್. ಇನ್ನೊಂದು ವಿಧವಾದ ನಾಶ ಏನು, ಮಿರರ್ ನೇ ಮೊರೆದು ಬಿಟ್ರೆ ಯು ಜಸ್ಟ್ ಬ್ರೇಕ್ ದ ಮಿರರ್ ಇಂಟು ಪೀಸಸ್. ಸೊ ಆಗ ರಿಫ್ಲೆಕ್ಷನ್ ಇರೋದಿಲ್ಲ. ಸೊ ಈ ಎರಡು ವಿಧವಾದ ಪ್ರತಿಬಿಂಬದ ರಿಫ್ಲೆಕ್ಷನ್ ನಾಶ ಮಾಡಲಿಕ್ಕೆ ದೇರ್ ಆರ್ ಟೂ ಮೋಡ್ಸ್ ಆರ್ ಮೆಥಡ್ಸ್. ಒಂದು ಬ್ರೇಕ್ ದ ಮಿರರ್ ಇಟ್ ಸೆಲ್ಫ್, ಆರ್ ಯು ಮೂವ್ ದ ಆಬ್ಜೆಕ್ಟ್ ಅವೇ ಫ್ರಮ್ ದ ಮಿರರ್. ಈ ಎರಡನ್ನು ಯಾವುದೋ ಒಂದು ಮಾಡಬೇಕಾಗಿತ್ತೆ. ಈ ಜೀವ ಪ್ರತಿಬಿಂಬ ರೂಪನಾಗಿದ್ದಾನೆ. ಇದು ದಿಸ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಕಾನ್ಸೆಪ್ಟ್. ಇಟ್ ಇಸ್ ನೋ ಮಿರರ್ ತರಹ ಒಂದು ರಿಫ್ಲೆಕ್ಷನ್ ಅಲ್ಲ, ಇದು ಇನ್ನೊಂದು ವಿಧವಾದ ರಿಫ್ಲೆಕ್ಷನ್. ಎಂತಹ ರಿಫ್ಲೆಕ್ಷನ್ ಅನ್ನೋದು ತಿಳ್ಕೋಬೇಕು ನಾವು. ದಟ್ ಈಸ್ ಎ ವೆರಿ 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 ಡಿಫಿಕಲ್ಟ್ ಅಂಡ್ ಡೀಪ್ ಕಾನ್ಸೆಪ್ಟ್. ಸ್ವಲ್ಪ ಪ್ರಯತ್ನ ಮಾಡೋಣ. ಈಗ ಆ ರಿಫ್ಲೆಕ್ಟಿಂಗ್ ಮೀಡಿಯಂಗೆ ಉಪಾಧಿ ಅಂತ ಕರೀತಾರೆ. ಉಪಾಧಿ ಇಸ್ ನಥಿಂಗ್ ಬಟ್ ಎ ರಿಫ್ಲೆಕ್ಟಿಂಗ್ ಮೀಡಿಯಂ. ಸೊ ಈ ಉಪಾಧಿ, ಈ ರಿಫ್ಲೆಕ್ಟಿಂಗ್ ಮೀಡಿಯಂನಲ್ಲಿ ಜೀವ ಪರಮಾತ್ಮನ ರಿಫ್ಲೆಕ್ಷನ್ ಆಗಿದ್ದಾನೆ. ಸೊ ವಿಚ್ ಈಸ್ ದಿಸ್ ರಿಫ್ಲೆಕ್ಟಿಂಗ್ ಮೀಡಿಯಂ ಫಾರ್ ದ ಜೀವ? ಜೀವ ಅನ್ನೋದು ಪ್ರತಿಬಿಂಬ, ಪರಮಾತ್ಮ ಬಿಂಬ. ಸೊ ವಾಟ್ ಈಸ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಇನ್ ವಿಚ್ ದಿಸ್ ಜೀವ ಇಸ್ ಗೆಟಿಂಗ್ ರಿಫ್ಲೆಕ್ಟೆಡ್ ಅಂತ ಹೇಳಿದರೆ, ಜೀವದ ಸ್ವರೂಪ ದೇಹ ಯಾವುದಿದೋ, ನಿತ್ಯವಾದ ಸ್ವರೂಪ ದೇಹವೇ ಪರಮಾತ್ಮನ ರಿಫ್ಲೆಕ್ಟಿಂಗ್ ಮೀಡಿಯಂ. ಅಂದ್ರೆ ದ ರಿಫ್ಲೆಕ್ಷನ್ ಅಂಡ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಬೋತ್ ಆರ್ ಸೇಮ್. ನಮಗೆ ಜೀವನದಲ್ಲಿ ಜಡ ಪದಾರ್ಥಗಳ ವಿಷಯದಲ್ಲಿ ವಿ ಕೆನಾಟ್ ಕನ್ಸೀವ್ ದಟ್. ಅಂದ್ರೆ ಒಂದು ಮಿರರ್, ಆ ಮಿರರ್ ನಲ್ಲಿರುವ ರಿಫ್ಲೆಕ್ಷನ್ ಒಂದೇ ಆಗೋದಿಲ್ಲ, ಮಿರರ್ ಬೇರೆ ರಿಫ್ಲೆಕ್ಷನ್ ಬೇರೆ. ಆದರೆ ಈ ಬಿಕಾಸ್ ಅದು ಜಡ ಪದಾರ್ಥಗಳು, ಚೇತನ ಪದಾರ್ಥಗಳಲ್ಲಿ ಆ ವಿಧವಾದ, ಇಲ್ಲಿ ಪರಮಾತ್ಮ ಒಂದು ಚೇತನ ಪದಾರ್ಥ, ಜೀವವು ಇನ್ನೊಂದು ವಿಧವಾದ ಚೇತನ ಪದಾರ್ಥ. ಆ ಕಾರಣದಿಂದ ಇನ್ ಕೇಸ್ ಆಫ್ ಚೇತನ ಆಬ್ಜೆಕ್ಟ್ಸ್ ಇಟ್ ಈಸ್ ಪಾಸಿಬಲ್ ಟು ಹ್ಯಾವ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂಡ್ ದ ರಿಫ್ಲೆಕ್ಷನ್ ಟು ಬಿ ದ ಸೇಮ್ ಥಿಂಗ್. ಸೊ ಅಂದ್ರೆ ಏನು, ಜೀವನ ಸ್ವರೂಪ ದೇಹವೇ ರಿಫ್ಲೆಕ್ಟಿಂಗ್ ಮೀಡಿಯಂ, ಅದರಲ್ಲಿ ಪ್ರತಿಬಿಂಬಿಸುವಂತಹದ್ದು ಆ ಜೀವನೇ ಪ್ರತಿಬಿಂಬಿಸ್ತಾ ಇದ್ದಾನೆ. ದಟ್ ಮೀನ್ಸ್ ಪ್ರತಿಬಿಂಬನಾದ ಜೀವ, ಅವನ ಸ್ವರೂಪ ದೇಹ ಎರಡು ಒಂದೇ. ಈ ಕಾರಣದಿಂದ ಜೀವನಿಗೆ ನಾಶವಿಲ್ಲ, ಪ್ರತಿಬಿಂಬನಿಗೆ ನಾಶವಿಲ್ಲ. ಹೇಗೆ ಅಂದರೆ, ಇಲ್ಲಿ ಜೀವ ನಿತ್ಯನಾಗಿದ್ದಾನೆ ಅಂದ್ರೆ ಅವನ ಸ್ವರೂಪ ದೇಹವು ನಿತ್ಯವಾಗಿದೆ. ಸ್ವರೂಪ ದೇಹ ನಿತ್ಯವಾಗಿದ್ದಕ್ಕೋಸ್ಕರ ಆ ನಿತ್ಯವಾದ ರಿಫ್ಲೆಕ್ಟಿಂಗ್ ಮೀಡಿಯಂ ಕೆನಾಟ್ ಗೆಟ್ ಡೆಸ್ಟ್ರಾಯ್ಡ್. ರಿಫ್ಲೆಕ್ಟಿಂಗ್ ಮೀಡಿಯಂ ಡೆಸ್ಟ್ರಾಯ್ ಆಗೋದಿಲ್ಲ ಕೋಸ್ಕರ ಜೀವ ನಿತ್ಯನಾಗಿದ್ದಾನೆ. ಆದ್ರೆ ನಾವು ಹೇಳಿದ್ದೀವಿ ಹಾಗಲ್ಲರಿ, ವಿ ಸೆಡ್ ದೇರ್ ಇಸ್ ಅನದರ್ ಸ್ಕೋಪ್. ಒಂದು ಏನು, ಆ ರಿಫ್ಲೆಕ್ಟಿಂಗ್ ಮೀಡಿಯಂ ಇಂದ ಆಬ್ಜೆಕ್ಟ್ ನ ದೂರ ಸರಿಸಿದ್ರೆ ಆವಾಗ ಕೂಡ ರಿಫ್ಲೆಕ್ಷನ್ ಡಿಸ್ಟ್ರಾಯ್ ಆಗುತ್ತೆ. ಸೊ ವೈ ಕ್ಯಾಂಟ್ ದಟ್ ಕೈಂಡ್ ಆಫ್ ಎ ಡಿಸ್ಟ್ರಕ್ಷನ್ ಟೇಕ್ ಪ್ಲೇಸ್ ಅಂದ್ರೆ, ಇಲ್ಲಿ ವಾಟ್ ಈಸ್ ದ ಆಬ್ಜೆಕ್ಟ್ ಹಿಯರ್, ಪರಮಾತ್ಮನೇ ಇಲ್ಲಿ ವಸ್ತು ಅಂದ್ರೆ ಪರಮಾತ್ಮ ಬಿಂಬ, ಅವನ ರಿಫ್ಲೆಕ್ಷನ್ ಜೀವರೆಲ್ಲ ಪ್ರತಿಬಿಂಬರು. ಸೊ ಪರಮಾತ್ಮನನ್ನು ದೂರ ಸರಿಸಬೇಕಂದ್ರೆ ಪರಮಾತ್ಮ ಇಲ್ಲದೆ ಇರುವ ಜಾಗ ಬೇಕು. ಪರಮಾತ್ಮ ಸರ್ವವ್ಯಾಪ್ತನಾಗಿದ್ದಾನೆ. ಸರ್ವವ್ಯಾಪ್ತನಾಗಿರುವ ಪರಮಾತ್ಮನ ರಿಫ್ಲೆಕ್ಷನ್ಸ್ ಜೀವರಾಗಿದ್ದಾರೆ ಅಂದರೆ ಆ ಸರ್ವವ್ಯಾಪ್ತನನ್ನು ಎಲ್ಲಿಯೂ ದೂರ ಸರಿಸಲಿಕ್ಕಾಗೋದಿಲ್ಲ. ಬಿಕಾಸ್ ಹೀ ಇಸ್ ಪ್ರೆಸೆಂಟ್ ಎವ್ರಿವೇರ್, ವೇರ್ ಎವರ್ ದೇರ್ ಇಸ್ ಜೀವ ಅಲ್ಲಿ ಪರಮಾತ್ಮನ ಇದ್ದಾನೆ. ಸೊ ಎಲ್ಲ ಕಡೆಯೂ ಪರಮಾತ್ಮ ಇದ್ದಾನೆ. ಸೊ ಆ ಕಾರಣದಿಂದ ಜೀವ ಪರಮಾತ್ಮನ ರಿಫ್ಲೆಕ್ಷನ್ ಅನ್ನು ತಗೊಳ್ಳುತ್ತೆ. ಸೊ ವೇರ್ ಎವರ್ ದ ಜೀವ ಇಸ್ ದೇರ್, ಇಟ್ ಟೇಕ್ಸ್ ದ ರಿಫ್ಲೆಕ್ಷನ್ ಆಫ್ ದ ಪರಮಾತ್ಮ, ಅಂದ್ರೆ ಆ ಪರಮಾತ್ಮನ ರಿಫ್ಲೆಕ್ಷನ್ ಪಡೆಯುತ್ತೆ. ಅಷ್ಟೇ ಅಲ್ಲದೆ ಮಿರರ್ ಎಷ್ಟು ದೊಡ್ಡದಿದ್ರೆ ರಿಫ್ಲೆಕ್ಷನ್ ಅಷ್ಟು ದೊಡ್ಡದಿರುತ್ತೆ. ಈ ಕಾರಣದಿಂದ ಜೀವನ ಯೋಗ್ಯತೆ ಎಷ್ಟು ದೊಡ್ಡದಿದ್ದರೆ ಅಷ್ಟು ಅವನ ರಿಫ್ಲೆಕ್ಷನ್ ದೊಡ್ಡದಾಗಿದೆ. ಅಂದ್ರೆ ಜೀವನ ಯೋಗ್ಯತೆ ಅವನ ಜೀವದ ಸ್ವರೂಪದ ಯೋಗ್ಯತೆಗೆ ತಕ್ಕಂಗಿರುತ್ತೆ. ಸ್ವರೂಪ ದೊಡ್ಡ ಜೀವ ಆದರೆ ಅವನ ಸ್ವರೂಪವು ದೊಡ್ಡದಾಗಿರುತ್ತೆ. ಅಂದ್ರೆ ದ ಕೇಪಬಿಲಿಟೀಸ್ ಆಫ್ ಎ ಜೀವ, ಇಟ್ ಈಸ್ ರಿಫ್ಲೆಕ್ಟೆಡ್ ಬೈ ದ ಕೆಪಾಸಿಟಿ ಆಫ್ ದ ಜೀವ. ಆ ಜೀವನ ಒಂದು ಯೋಗ್ಯತೆ ಎಷ್ಟಿದೋ ಅಷ್ಟು ಅವನ ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಸೊ ಈ ಕಾರಣದಿಂದ ಬ್ರಹ್ಮಾದೇವತೆಗಳು ತಗೊಂಡ್ರೆ ಅವ್ರಿಗೆ ಅಷ್ಟೋ ಅನಂತವಾದ ಶಕ್ತಿ ಇದೆ. ಸಾಮಾನ್ಯ ತೃಣಾಂತ ಜೀವಿ ರಾಶಿಗಳು ಅವೆಲ್ಲ ತಗೊಂಡ್ರೆ ಅವು ಬಹಳ 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 ಕಮ್ಮಿ ಶಕ್ತಿ ಇರುತ್ತೆ. ಸೊ ಈ ಮಧ್ಯದಲ್ಲಿರುವ ಜೀವರಾಶಿಗಳು ಅವರವರ ಯೋಗ್ಯತಾನುಸಾರ ಅಷ್ಟು ಶಕ್ತಿಯನ್ನು ಹೊಂದಿದ್ದಾರೆ. ಸೊ ಈ ಕಾರಣದಿಂದ ಪರಮಾತ್ಮನನ್ನು, ಈ ಪರಮಾತ್ಮನ ರಿಫ್ಲೆಕ್ಷನ್ ಆಗಿರುವಂತಹ ಈ ಜೀವರಾಶಿಗಳು ಅವಕ್ಕೆ ನಾಶದ ಪ್ರಸಕ್ತಿಯೇ ಇಲ್ಲ. ದೇ ಆರ್ ಆಲ್ವೇಸ್ ಎಟರ್ನಲ್ ಅನ್ನೋದನ್ನು ಆ ಅರ್ಥವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತವಂತ ಇಮೇ ದೇಹ ಅನಾಶಿನಃ, ಇಲ್ಲಿ ನೋಡ್ರಿ ಅನಾಶಿನಃ ಅಪ್ರಮೇಯ ಅನ್ನುವ ಅರ್ಥಗಳು ಬಿಂಬರೂಪನಾಗಿ ಪರಮಾತ್ಮನಿಗೆ ಮುಖ್ಯವಾಗಿ ಅದು ಅಪ್ಲೈ ಆಗುತ್ತೆ. ಜೀವರಿಗೆ ಅದು ಅಮುಖ್ಯತಃ ಅಪ್ಲೈ ಆಗುತ್ತೆ. ಇದು ಎರಡು ಇಬ್ಬರಿಗೂ ಅಪ್ಲೈ ಆಗುತ್ತೆ. ಹೇಗೆ ಅಂದ್ರೆ ಅನಾಶಿನಃ, ಪರಮಾತ್ಮ ನಾಶ ಇಲ್ಲದವನು, ಅವನ ಪ್ರತಿಬಿಂಬರಾಗಿದ್ದಾರೆಗೋಸ್ಕರ ಜೀವರೆಲ್ಲರೂ ಕೂಡ ಅನಾಶಿಗಳು, ಅವರು ಕೂಡ ನಾಶವಿಲ್ಲದೆ ಇರುವವರು. ಪರಮಾತ್ಮ ಅಪ್ರಮೇಯನು ಅಂದ್ರೆ ಅವನು ಯಾವುದ ವಿಧವಾದ ಪರಿಮಿತಿಯೂ ಇಲ್ಲದವನು, ಅವನಿಗೆ ಒಂದು ಪರಿಮಿತಿಯೇ ಇಲ್ಲ. ಆ ಕಾರಣದಿಂದ ಅವನು ಅಪ್ರಮೇಯ ಅಂತ ಕರೆಯಲ್ಪಡುತ್ತಾನೆ. ಮತ್ತೆ ಜೀವ ಹೇಗಿದ್ರೆ ಅಪ್ರಮೇಯ ಅಲ್ಲವಲ್ಲ ಅಂದ್ರೆ, ಅಪ್ರಮೇಯ ಅಂದ್ರೇನು, ಪ್ರಮಾ ಯಾರ ಬಗ್ಗೆ ಆದ್ರೆ ಯು ಕ್ಯಾನ್ ಮೆಷರ್, ಯು ಕ್ಯಾನ್ ಜಸ್ಟ್ ನೋ ಸೇ ಓ ದಿಸ್ ಈಸ್ ಹೌ ಮಚ್ ಇಟ್ ಈಸ್ ಅಂತ ಹೇಳಬಹುದು. ಅದರ ಯೋಗ್ಯತೆಯನ್ನು ಪರಿಮಿತಿಗೆ ವಿಚ್ ಕ್ಯಾನ್ ಬಿ ಮೆಷರ್ಡ್ ಅನ್ನೋದು ಅದು ಪ್ರಮೇಯ. ಅಪ್ರಮೇಯ ಅಂದ್ರೆ ವಿಚ್ ಇಮ್ಮೆಷರಬಲ್ ಅನ್ನುವ ಅರ್ಥ ಅಪ್ರಮೇಯ ಅನ್ನೋದಕ್ಕೆ. ಪರಮಾತ್ಮ ಇಮ್ಮೆಷರಬಲ್ ಅಂತ ಹೇಳಬಹುದು, ಜೀವ ಮೆಷರಬಲ್ ಅಲ್ಲವಾ ಅಂದ್ರೆ ಜೀವ ಹೀ ಇಸ್ ಲಿಮಿಟೆಡ್ ಅಲ್ಲವಲ್ಲ. ಸೊ ಬಿಕಾಸ್ ಆಫ್ ದಟ್ ವಿ ಕೆನಾಟ್ ಕಾಲ್ ಜೀವ ಅಪ್ರಮೇಯ ಅಂತ ಹೇಳಿದ್ರೆ ಹೌದು, ಜೀವ ಅಪ್ರಮೇಯ ಅರ್ಥದಲ್ಲಿ ಆಗೋದಿಲ್ಲ. ಆದರೆ ಪರಮಾತ್ಮ ಅಪ್ರಮೇಯನಾಗಿದ್ದಾನೆ, ಅಪ್ರಮೇಯನಾದ ಪರಮಾತ್ಮನ ಪ್ರತಿಬಿಂಬಗಳಾಗಿದ್ದಾರಕ್ಕೋಸ್ಕರ ಅವರನ್ನು ಅಮುಖ್ಯ ಅರ್ಥದಲ್ಲಿ ಅಪ್ರಮೇಯಗಳಂತ ಕರಿಬಹುದು. ಅಪ್ರಮೇಯಗಳಂದ್ರೆ ಇಮ್ಮೆಷರಬಲ್ ಅನ್ನುವ ಅರ್ಥದಲ್ಲ, ಇವನು ಪರಮಾತ್ಮನ ರಿಫ್ಲೆಕ್ಷನ್ಸ್. ಈಗ ಹೂವಿದ್ರೆ ಒಂದು ರಿಫ್ಲೆಕ್ಷನ್ ನೋಡಿ ಇದು ಹೂವು ಅಂತ ವಿ ಶೋ ದ ರಿಫ್ಲೆಕ್ಷನ್, ಆ ರಿಫ್ಲೆಕ್ಷನ್ ದಿಸ್ ಇಸ್ ಅ ಫ್ಲವರ್ ಅಂತ ಹೇಳಿ, ನಿಯರ್ ರಿಯಲಿ ಇಟ್ಸ್ ನಾಟ್ ಅ ಫ್ಲವರ್, ಇಟ್ಸ್ ಜಸ್ಟ್ ಎ ರಿಫ್ಲೆಕ್ಷನ್ ಆಫ್ ಎ ಫ್ಲವರ್. ಹೇಗಾದ್ರೆ ಅದನ್ನ ನೋಡ್ಬಿಟ್ಟು ಇದೊಂದು ಹೂವು ಅಂತೀವಿ ಆ ರಿಫ್ಲೆಕ್ಷನ್ ತೋರಿಸ್ಬಿಟ್ಟು. ಅದೇ ವಿಧವಾಗಿ ಪರಮಾತ್ಮನ ರಿಫ್ಲೆಕ್ಷನ್ಸ್ ಆಗಿದ್ದಾರಕ್ಕೋಸ್ಕರ ಜೀವನನ್ನು ಸುಮ್ಮನೆ ಅಪ್ರಮೇಯ ಅಂತ ಕರಿಬಹುದು. ದಟ್ ಈಸ್ ಓನ್ಲಿ ಔಪಚಾರಿಕ ಅಂತ ಹೇಳ್ತೇವೆ, ಉಪಚಾರ ರೂಪವಾದ ಒಂದು ಹೆಸರು ಅಷ್ಟೇ ಹೊರತು ನಿಜವಾದ ಅಪ್ರಮೇಯತ್ವಲ್ಲ. ಅದಕ್ಕೆ ಜೀವರು ಕೂಡ ಆ ವಿಧವಾದ ಅಪ್ರಮೇಯ ಅಂದ್ರೆ ಏನು, ಅವರು ಅಪ್ರಮೇಯನಾದ ಪರಮಾತ್ಮನ ಪ್ರತಿಬಿಂಬರಾಗಿದ್ದಾರೆ ಅನ್ನೋದನ್ನು ಹೇಳಿದ್ದಾನೆ ಪರಮಾತ್ಮ. ತಸ್ಮಾತ್ ಆ ಕಾರಣದಿಂದ ಯುದ್ಧಸ್ವ, ನೀನು ಯುದ್ಧವನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅವರು ಪ್ರತಿಬಿಂಬರಾದಷ್ಟು ಕಾರಣಕ್ಕೆ ಯಾಕೆ ಯುದ್ಧವನ್ನು ಮಾಡಬೇಕು ಅಂದರೆ, ಯಾಕೆ ಮಾಡಬೇಕಂದ್ರೆ ಅವರು ಅಸ್ವತಂತ್ರರಾಗಿದ್ದಾರೆ, ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಅವನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೆಯುವುದಕ್ಕಾಗಿ ಅವರು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಇದು ಹೇಗೆ ಮಾಡೋದ್ರಿ ಅಂತ ಹೇಳಿದ್ರೆ, ಶೋಕವನ್ನು ಬಿಟ್ಟು ಬಂಧುಗಳ ಶರೀರ ನಾಶವನ್ನು ನೋಡದೆ ಅವರು ಹೊಟ್ಟೋಗ್ತಾರೆ ಅನ್ನುವ ದುಃಖವನ್ನು ಅಭಿಮಾನ ತ್ಯಾಗದಿಂದ ಪರಿಹಾರ ಮಾಡಿಕೊಂಡು ಭಗವತ್ ಪೂಜಾ ರೂಪವಾದ ಈ ಯುದ್ಧವನ್ನು ಅವನು ಇಚ್ಛೆ, ಯುದ್ಧ ಮಾಡುವುದು ಅವನ ಇಚ್ಛೆಯಾಗಿದೆ ಅನ್ನೋದು ತಿಳುಕೊಂಡು ನೀನು ಯುದ್ಧವನ್ನು ಮಾಡು ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಈಗ ಇದನ್ನು ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಭವತು ದೇಹಸ್ಯಾಪಿ ಕಸ್ಯಚಿತ್ ನಿತ್ಯತ್ವಮಿತಿ ನ ಇತಿಹಾಸ ಅಂತವಂತ ಇತಿ ಅಸ್ತು ತರ್ಹಿ ದರ್ಪಣನಾಶಾತ್ ಪ್ರತಿಬಿಂಬ ನಾಶವತ್ ಆತ್ಮನಾಶ ಇತ್ಯತಃ ನಿತ್ಯಸ್ಯ ಇತಿ ಅಂತೇಳಿ. ಅಂದ್ರೆ ಏನು, ಹೇಗೆ ಆದರೆ ನೀವು ಜೀವಗೆಲ್ಲ ನಿತ್ಯ ಅಂತ ಹೇಳಿದ್ದೀರೋ ಅದೇ ವಿಧವಾಗಿ ಮೇ ಬಿ ದೇರ್ ಆರ್ ಸಮ್ ದೇಹಾಸ್, ದೇರ್ ಆರ್ ಸಮ್ ಬಾಡೀಸ್, ಸಮ್ ಶರೀರಗಳು ವಿಚ್ ಆರ್ ನೀಟರ್ನಲ್. ಎಲ್ಲ ದೇಹವೂ ನಿತ್ಯ ಅಲ್ಲ, ಆದರೆ ಯಾವುದೋ ಒಂದು ದೇಹ, ಮೇ ಬಿ ದೇರ್ ಇಸ್ ಸಮ್ ಬಾಡಿ ವಿಚ್ ಈಸ್ ನಿತ್ಯ. ನಿತ್ಯವಾದ ದೇಹವನ್ನು ಯಾರೋ ಒಂದು ದೊಡ್ಡ ಜೀವ, ಸಮ್ ಕೇಪಬಲ್ ಪರ್ಸನ್ ಹೊಂದಬಹುದಲ್ಲವೇ ಅನ್ನುವ ಸಂದೇಹವನ್ನು ಹೇಳಿದರೆ ಅದು ಇಲ್ಲ. ಭವತು ದೇಹಸ್ಯಾಪಿ ಕಸ್ಯಚಿತ್ ನಿತ್ಯತ್ವಂ ಇತಿ ನ ಇತ್ಯಾಹ, ಅಂದ್ರೆ ಯಾವುದೋ ಒಂದು ದೇಹಕ್ಕೆ ನಿತ್ಯತ್ವ ಇದೆ ಅಂತ ಹೇಳಿದರೆ ಅದು ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಅಂತವಂತ ಅಂದ್ರೆ ಅಂತ ಉಳ್ಳವು, ಈ ಎಲ್ಲ ದೇಹಗಳು ಕೂಡ ಅಂತ ಉಳ್ಳ ದೇಹಗಳೇ. ಎವ್ರಿ ಬಾಡಿ ವಿಚ್ ಇಸ್ ದೇರ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ವರ್ಲ್ಡ್, ದ ಫಿಸಿಕಲ್ ಬಾಡೀಸ್, ಆಲ್ ದ ಫಿಸಿಕಲ್ ಬಾಡೀಸ್ ಆರ್ ಡಿಸ್ಟ್ರಕ್ಟಿಬಲ್ ಓನ್ಲಿ. ದೇರ್ ಇಸ್ ನೋ ಫಿಸಿಕಲ್ ಬಾಡಿ ಇನ್ ದಿಸ್ ವರ್ಲ್ಡ್ ದಟ್ ಇಸ್ ನಾನ್ ಡಿಸ್ಟ್ರಕ್ಟಿಬಲ್ ಅನ್ನೋದನ್ನು ಮೊದಲು ಹೇಳ್ತಾ ಇದ್ದಾನೆ. ಅಸ್ತು ತರ್ಹಿ ದರ್ಪಣ ನಾಶಾತ್ ಪ್ರತಿಬಿಂಬ ನಾಶವತ್ ಆತ್ಮನಾಶ. ಹಾಗಾದರೆ ಅದಕ್ಕೆ ಹೇಳ್ತಾ ಇದ್ರೆ ದೇಹಗಳು ಅನಿತ್ಯ, ಆದರೆ ನಿತ್ಯ ಸ್ಯೋಕ್ತ ಶರೀರಿಣ ಅಂತೇಳಿ ಈ ಶರೀರಿಣಿಗಳ ಅಂದ್ರೆ ದೇಹದ ಒಳಗಿರುವಂತಹ ಜೀವಗಳು ನಿತ್ಯ ಅಂತ ಹೇಳಿದರೆ ಅದಕ್ಕೆ ಕೌಂಟರ್ ಆಗಿ ಹೇಳಿದ್ರೆ ಅಸ್ತು ಹಾಗಾದರೆ ಲೆಟ್ ಇಟ್ ಬಿ ಲೈಕ್ ದಿಸ್, ತರ್ಹಿ ಇನ್ ದಟ್ ಕೇಸ್ ದರ್ಪಣ ನಾಶಾತ್ ಕನ್ನಡಿಯನ್ನು ಮುರಿದು ಬಿಡುವುದರಿಂದ ಪ್ರತಿಬಿಂಬ ನಾಶವತ್ತು ಆ ಪ್ರತಿಬಿಂಬವು ನಾಶ ಹೊಂದುವ ಹಾಗೆ ಆತ್ಮನಾಶ ಆತ್ಮವೂ ನಾಶವನ್ನು ಹೊಂದುತ್ತೆ ಅಂತ ಹೇಳಿದರೆ ಇತ್ಯತಃ ಹಾಗೆ ಅಲ್ಲ ಅನ್ನೋದನ್ನು ನಿತ್ಯಸ್ಯ ಅನ್ನುವ ಶಬ್ದದಿಂದ ಹೇಳ್ತಾ ಇದ್ದಾರೆ. ನಿತ್ಯಸ್ಯ ಇತಿ ಶರೀರನ ಇತಿ ಅಂದ್ರೆ ಇಲ್ಲಿ ಶರೀರಿಗಳಿಗೆ ನಿತ್ಯವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಈಶ್ವರ ವ್ಯಾವೃತ್ತಿಗಾಗಿ ಶರೀರನ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಯಾಕಂದ್ರೆ ಶರೀರ ಉಳ್ಳ ವಸ್ತುಗಳು ಅಂತ ಹೇಳಿದ್ರೆ ದಿಸ್ ರಿಫ್ಲೆಕ್ಟ್ಸ್ ಆಲ್ ಜೀವರಾಶಿಸ್, ಬಟ್ ಪರಮಾತ್ಮ ಇಸ್ ಎಕ್ಸ್ಕ್ಲೂಡೆಡ್. ಈಶ್ವರ ವ್ಯಾವೃತ್ತಿ ಅಂದ್ರೆ ಪರಮಾತ್ಮನನ್ನು ಎಕ್ಸ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಚ ನೈಮಿತ್ತಿಕ ನಾಶ ಇತ್ಯಾಹ ಅನಾಶನಃ ಇತಿ ಕುತಃ ಅಪರಮೇಯ ಈಶ್ವರ ಸ್ವರೂಪತ್ವ. ಅಂದ್ರೆ ಪರಮಾತ್ಮ ಪರಮಾತ್ಮನ ರಿಫ್ಲೆಕ್ಷನ್ ಅಲ್ಲ, ಅದಕ್ಕೆ ಪರಮಾತ್ಮನನ್ನು ಯಾಕೆ ವ್ಯಾವೃತ್ತಿ ಮಾಡ್ತಾ ಇದ್ದಾನೆ, ಪರಮಾತ್ಮನು ನಿತ್ಯನೇ ಆಗಿದ್ದಾನೆ. ಸೊ ನಿತ್ಯ ಅನ್ನೋದಕ್ಕೆ ಹೆಸರಿನಲ್ಲಿ ವ್ಯಾವೃತ್ತ ಮಾಡಿದೆ, ಎಕ್ಸ್ಕ್ಲೂಡ್ ಮಾಡ್ತಾ ಇಲ್ಲ. ಪರಮಾತ್ಮನ ಎಕ್ಸ್ಕ್ಲೂಡ್ ಮಾಡುವುದು ಶರೀರ ಅನ್ನುವ ಶಬ್ದದಿಂದ ಯಾಕೆ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಮಿಕ್ಕ ಜೀವರಾಶಿಗಳು ಅವರ ಅನಾಶಿತ್ವವನ್ನು ಅಸ್ವಾತಂತ್ರರಾಗಿ ಪ್ರತಿಬಿಂಬ ರೂಪದಿಂದ ಅನಾಶಿತ್ವವನ್ನು ಹೊಂದಿದ್ದಾರೆ, ಆದರೆ ಪರಮಾತ್ಮ ಈಶ್ವರನು ತನ್ನ ಸ್ವಾತಂತ್ರ ಭಾವದಿಂದ ಅವನು ಅನಾಶಿಯಾಗಿದ್ದಾನೆ. ಸೊ ದ ವೇ ದೇ ಬಿಕಮ್ ಅನಾಶೀಸ್ ಆರ್ ಇನ್ ಟೂ ಡಿಫರೆಂಟ್ ವೇಸ್. ಇಬ್ಬರು ಅನಾಶಿಗಳೇ, ನಾಶ ಇಲ್ಲದವರೇ, ದೇಹ ದೇವರು ಜೀವ ಇಬ್ಬರೂ ನಾಶ ಇಲ್ಲದವರೇ, ಆದರೆ ಇನ್ಕ್ಲೂಡಿಂಗ್ ಲಕ್ಷ್ಮೀದೇವಿ ಮಿಕ್ಕವರೆಲ್ಲರಿಗೂ ನಾಶ ಇಲ್ಲದೇ ಇರುವುದು ಅನ್ನುವುದು ಅಸ್ವತಂತ್ರರಾಗಿ ಇರುವ ಕಾರಣದಿಂದ ಇದೆ, ಆದರೆ ಪರಮಾತ್ಮನಿಗೆ ನಾಶ ಇಲ್ಲ ಎನ್ನುವುದು ಅವನು ಸ್ವತಂತ್ರನಾಗಿರುವ ಕಾರಣದಿಂದ ಇದೆ ಅನ್ನುವ ಡಿಫರೆನ್ಸ್ ಅನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಪ್ರಮೇಯ ಈಶ್ವರ ಸ್ವರೂಪತ್ವಾತ್, ಅಪ್ರಮೇಯನಾದ ಈಶ್ವರನ ಪ್ರತಿಬಿಂಬರಾಗುವ ಕಾರಣದಿಂದ ನಹಿ ಉಪಾಧಿ ಬಿಂಬ ಸನ್ನಿಧಿ ಅನಾಶೇ ಪ್ರತಿಬಿಂಬ ನಾಶ ಸತಿ ಚ ಪ್ರದರ್ಶಕೆ. ಅಂದ್ರೆ ಏನು, ಉಪಾಧಿ ಬಿಂಬಗಳ ಸನ್ನಿಧಿ ಅನಾಶ ಅಂದ್ರೆ ದೋಸ್ ಟು ನಾಟ್ ಬೀಯಿಂಗ್ ಟುಗೆದರ್ ಅನ್ನುವ ರೂಪದ ನಾಶ ಅದು ಸಾಧ್ಯವಿಲ್ಲ. ಯಾಕಂದ್ರೆ ಪರಮಾತ್ಮ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ದ ಜೀವ. ಪ್ರತಿಬಿಂಬ ನಾಶ ಸತಿ ಚ ಪ್ರದರ್ಶಕೆ ಅಂದ್ರೆ ಪ್ರತಿಬಿಂಬ ನಾಶವಾಗುತ್ತೆ. ಪ್ರದರ್ಶಕ ಅಂದ್ರೆ ಮಿರರ್, ಮಿರರ್ ನಲ್ಲಿ ಪ್ರತಿಬಿಂಬ ನಾಶ ಆಗುವ ಹಾಗೆ ಉಪಾಧಿ ಬಿಂಬ ಸನ್ನಿಧಿಯನ್ನು ನಾಶ ಮಾಡುವುದರ ಮೂಲಕವಾಗಿ ಪ್ರತಿಬಿಂಬ ನಾಶವು ಒಂದು ಪ್ರದರ್ಶಕದಲ್ಲಿ ಒಂದು ಮಿರರ್ನಲ್ಲಿ ಆಗತ್ತೆ. ಅಂದರೆ ಆ ವಿಧವಾದ ನಾಶ ಇಲ್ಲಿ ಆಗುವುದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ವಯಮೇವ ಅತ್ರ ಪ್ರದರ್ಶಕ, ಯಾಕೆಂದ್ರೆ ಸ್ವಯಮೇವ ಅತ್ರ ಪ್ರದರ್ಶಕ, ಇಲ್ಲಿ ಪ್ರದರ್ಶಕ ಅಂದ್ರೆ ತೋರಿಸುವಂತಹದ್ದು. ಮಿರರ್ಗೆ ಯಾಕೆ ಪ್ರದರ್ಶಕ ಅಂತ ಕರಿತೀವಿ, ದಟ್ ವಿಚ್ ಶೋಸ್ ಅವರ್ ಇಮೇಜ್, ಅದಕ್ಕೆ ಮಿರರ್ಗೆ ಪ್ರದರ್ಶಕ ಅಂತ ಕರಿತೀವಿ, ದಟ್ ವಿಚ್ ಶೋಸ್. ಜೀವನಿಗೆ ಪ್ರದರ್ಶಕ, ಯಾಕೆ ಜೀವನಿಗೆ ಪ್ರದರ್ಶಕ ಅಂತ ಕರಿತೀವಿ, ಜೀವ ಶೋಸ್ ಇಟ್ ಸೆಲ್ಫ್ ಬೈ ಇಟ್ಸ್ ಇನ್ ಇಟ್ಸ್ ಓನ್ ಸ್ವರೂಪ ದೇಹ, ಅದಕ್ಕೆ ಜೀವನಿಗೆ ಅವನ ಸ್ವರೂಪ ದೇಹವೇ ಅವನ ಪ್ರದರ್ಶಕ. ಸೊ ಅದನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ಪ್ರದರ್ಶಕ ಅಂತ. ಪ್ರದರ್ಶಕ ಅಂದ್ರೆ ಸ್ವಯಮೇ ಮಾತ್ರ ಪ್ರದರ್ಶಕ, ಅಂದ್ರೆ ಜೀವನು ತನ್ನ ಮಿರರ್ ತಾನೇ ಆಗಿದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾ ಚಿತ್ವಾತ್, ಹಾಗೆ ಹೇಗಾಗುತ್ತೆ ರೀ, ಅವಕ್ಕಿಂತ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂಡ್ ರಿಫ್ಲೆಕ್ಷನ್ ವಿತ್ ಸೇಮ್ ಅಂತ ಹೇಳಿದ್ರೆ ಚಿತ್ವಾತ್, ಅದು ಚೇತನ ಪದಾರ್ಥವಾಗುವ ಕಾರಣದಿಂದ. ಜಡ ಪದಾರ್ಥಗಳಲ್ಲಿ ಅದು ಸಾಧ್ಯವಾಗುವುದಿಲ್ಲ, ಆದ್ರೆ ಚೇತನ ಪದಾರ್ಥಗಳಲ್ಲಿ ದಟ್ ಈಸ್ ಕ್ವೈಟ್ ಪಾಸಿಬಲ್ ಅನ್ನೋದನ್ನು ಹೇಳ್ತಾ ಇದ್ದಾನೆ. ನಿತ್ಯ ಚ ಉಪಾಧಿ ಕಶ್ಚಿತ್ ಅಸ್ತಿ ಅಂತೇಳಿ, ಅದಕ್ಕೆ ನಿತ್ಯವಾದ ಉಪಾಧಿಯು ಇಲ್ಲಿ ಇದೆ. ಯಾವುದು ನಿತ್ಯವಾದ ಉಪಾಧಿ ಇಲ್ಲಿ? ಜೀವನೇ ನಿತ್ಯವಾದ ಉಪಾಧಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪ್ರತಿಪತ್ತೌ ವಿಮೋಕ್ಷಸ್ಯ ನಿತ್ಯ ಉಪಾಧಿ ಉಪಾಧ್ಯ ಸ್ವರೂಪಯ ಚಿದ್ರೂಪಯ ಯುತಃ ಜೀವ ಕೇಶವ ಪ್ರತಿಬಿಂಬಕ ಇತಿ ಭಗವದ್ವಚನಾತ್. ಅದಕ್ಕೆ ಪ್ರಮಾಣವನ್ನು ಕೊಡ್ತಾ ಇದ್ದಾನೆ. ಏನಂದ್ರೆ, ಪ್ರತಿಪತ್ತೌ ವಿಮೋಕ್ಷಸ್ಯ ನಿತ್ಯ ಉಪಾಧ್ಯ ಸ್ವರೂಪಯ ಚಿದ್ರೂಪಯ ಯುತಃ ಜೀವ ಕೇಶವ ಪ್ರತಿಬಿಂಬಕ ಅನ್ನೋದನ್ನು ಇಲ್ಲಿ ಪ್ರಮಾಣವಾಗಿ ಕೊಟ್ಟು ಹೇಳ್ತಾ ಇದ್ದಾರೆ. ಸೊ ಏನು ಅಂದ್ರೆ, ಇದಕ್ಕೆ ಪ್ರೂಫ್ ಹೇಳ್ತಾರೆ. ವಿಮೋಕ್ಷಸ್ಯ ನಿತ್ಯ ಉಪಾಧ್ಯ ಅಂದ್ರೆ, ವಿಮೋಕ್ಷ ಅಂದ್ರೆ ಏನು? ಯಾವಾಗಲೂ ನಿತ್ಯ ಮುಕ್ತನಾಗಿರುವಂತಹ ಪರಮಾತ್ಮ, ಅವನ ನಿತ್ಯ ಅವನ ಪ್ರತಿಬಿಂಬದ ಅವನ ಸನ್ನಿಧಿಯಲ್ಲಿ ನಿತ್ಯವೂ ಇರುವಂತಹ ಜೀವ ಯಾವನಿದ್ದಾನೋ ಅವನ ಸ್ವರೂಪಯ ಅವನ ಸ್ವರೂಪದಲ್ಲಿಯೂ ಚಿದ್ರೂಪಯ ಚಿದ್ರೂಪ ಅಂದ್ರೆ ಚೈತನ್ಯನಾಗಿರುವ ಕಾರಣದಿಂದ ಜೀವನು ಕೇಶವ ಪ್ರತಿಬಿಂಬಕ ಕೇಶವನ ಪ್ರತಿಬಿಂಬ ಅಂತ ಕರೆಯಲ್ಪಡುತ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು ಹಾಗೆ ಹೇಳಿದ ಮೇಲೆ ಇದನ್ನ ಆಕ್ಚುಲ್ ಆಗಿ ಹೇಳ್ತಾ ಇದ್ದಾರೆ. ತಾತ್ಪರ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ದೇಹನಾಶಾದಿಗಳು ಇದೆ ಅನ್ನೋದನ್ನು, ಆ ಅಂಶವನ್ನು ತಾತ್ಪರ್ಯದಲ್ಲಿ ಆಚಾರ್ಯ ಏನ್ ಹೇಳ್ತಾ ಇದ್ರು ಅನ್ನೋದು ನೋಡೋಣ. ಶರೀರಾಂತು ದೇಹ ಹಾನ್ಯಾದಿ ನಾಶ ವಿದ್ಯತೆಯೇವ ಏನ ಸರ್ವಮಿದಂ ತಂ ಇತಿ ತಸ್ಯೇವ ಲಕ್ಷಣ ಕಥನಾತ್ ನ ಜೀವಾನಾಂ ದೇಶತಃ ಗುಣತಃ ಚ ಪೂರ್ಣತ ಅನಿಚ್ಛಯ ದೇಹ ಹಾನ್ಯಾದೇಹೇವ ದುಃಖ ಅವಾಪ್ತಿ ಸಿದ್ಧ ತಸ್ಮಾತ್ ಅನಾಶಿನ ಅಪ್ರಮೇಯಸ್ಯ ವಿಷ್ಣೋ ಪೂಜಾರ್ಥಂ ಇಚ್ಛಸ್ವ ತತ್ಪ್ರಸಾದ ಅಧೀನತ್ವಾತ್ ದುಃಖ ನಿವೃತ್ತೇ ಸುಖಸ್ಯ ಚ. ಅಂದ್ರೆ ಏನು? ಶರೀರಿನಾಂತು ದೇಹ ಹಾನಿಯಾದಿ ನಾಶಕೋ ವಿದ್ಯತೆಯೇವ. ಅಂದ್ರೆ ಶರೀರ ಉಳ್ಳವರಾದಂತಹ ಸಮಸ್ತ ಜೀವರಾಶಿಗಳಿಗೂ ಕೂಡ ದೇಹದ ಹಾನಿ ಮುಂತಾದಂತಹ ನಾಶಗಳು ಮುಂತಾದ ಎಟ್ಸೆಟ್ರಾ ಅಂತ ಯಾಕೆ ಹೇಳಿದ್ದಾನೆ? ದೇಹ ಹಾನಿ ಮಾತ್ರ ಆಗುವುದು ಮಾತ್ರವೇ ಅಲ್ಲ, ದುಃಖವನ್ನು ಹೊಂದುತ್ತಾರೆ, ಅಪೂರ್ಣತೆಯನ್ನು ಹೊಂದಿದ್ದಾರೆ. ಇನ್ಕಂಪ್ಲೀಟ್ನೆಸ್ ಅಂಡ್ ಸಾರೋ ಇವು ಕೂಡ ಇದೆ. ದೇ ಲೂಸ್ ದೇರ್ ಬಾಡೀಸ್, ದೇ ಹ್ಯಾವ್ ಸಾರೋ ಅಂಡ್ ದೇ ಹ್ಯಾವ್ ಇನ್ಕಂಪ್ಲೀಟ್ನೆಸ್. ಈ ಕಾರಣದಿಂದ ದೇಹಾನಿ ಮುಂತಾದಂತಹ ನಾಶಗಳು ವಿದ್ಯತೆಯೇವ ಇದ್ದೇ ಇದೆ ಜೀವರಾಶಿಗಳಿಗೆ. ಅದನ್ನ ಅದಕ್ಕೆ ಏನ ಸರ್ವಮಿದಂ ತತಂ ಅನ್ನೋದರಲ್ಲಿ ಕೂಡ ಹೇಳಿದ್ದಾರೆ. ಇತಿ ತಸ್ಯೇವ ಲಕ್ಷಣ ಕಥನಾತ್. ಲಕ್ಷಣ ಕಥನಾತ್ ಏನ್ ಲಕ್ಷಣ ಇಲ್ಲಿ? ಏನ ಸರ್ವಮಿದಂ ತತಂ ಅಂದ್ರೆ ಯಾರಿಂದಲಾದಲೇ ಈ ಸಮಸ್ತ ಜಗತ್ತು ವ್ಯಾಪ್ತವಾಗಿದೋ. ಅಂದ್ರೆ ಏನು ವ್ಯಾಪ್ತವಾಗಿದೆ? ಎಲ್ಲ ಕಡೆನೂ ಕೂಡ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅದು ಪರಮಾತ್ಮನಿಗೆ ಮುಖ್ಯ ಅರ್ಥದಲ್ಲಿ. ಅಷ್ಟೇ ಅಲ್ಲದೆ ಇಲ್ಲಿ ಜೀವರಾಶಿಗಳು ಕೂಡ ಅಂದ್ರೆ ಒಂದೇ ಜೀವ ಅಲ್ಲ. ದಿಸ್ ಜೀವಾಸ್ ಆರ್ ದೇರ್, ಎಲ್ಲಿ ನೋಡಿದ್ರು ಜೀವರಾಶಿಗಳು ಅಂದ್ರೆ ಯಾವುದೋ ಒಂದು ವಿಧವಾದ ಜೀವರಾಶಿಗಳು ಎಲ್ಲ ಕಡೆನೂ ಇದ್ದಾರೆ. ಸೊ ದೇ ಆರ್ ಆಲ್ಸೋ ಪರ್ವೇಡಿಂಗ್. ಸೊ ಅಲ್ಲಿ ಆ ಕಾರಣದಿಂದ ದೇಶ ಅವರು ಎಲ್ಲ ಕಡೆನೂ ಇದ್ದಾರೆ ಅಂತೇಳಿ. ಆದರೆ ಬೇರೆ 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 ಜೀವರಾಶಿಗಳು ಎಲ್ಲ ಕಡೆ ಇದ್ದಾರೆ ಹೊರತು ಒಂದೇ ಜೀವ ಎಲ್ಲ ಕಡೆ ಇಲ್ಲಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಜೀವಗಳು ಇಲ್ಲದೇ ಇರೋ ಜಾಗ ಕೂಡ ಇದೆ. ಸೊ ಈ ಕಾರಣದಿಂದ ಜೀವನಿಗೆ ದೇಶತಃ ಗುಣತಃ ಪೂರ್ಣತೆ ಇದೆ ಅನ್ನೋದು ಹೇಳಕ್ಕೆ ಸಾಧ್ಯವಿಲ್ಲ. ವಿ ಕೆನಾಟ್ ಸೇ ಜೀವ ಪರ್ವೇಟ್ಸ್ ಆಲ್ ಸ್ಪೇಸ್ ಆರ್ ಜೀವ ಪರ್ವೇಟ್ಸ್ ಆಲ್ ದಿ ಗುಣಾಸ್ ಅನ್ನೋದನ್ನು ನಾವು ಹೇಳಕ್ ಆಗುವುದಿಲ್ಲ. ಅವರು ದೇ ಪರ್ವೇಡ್ ಓನ್ಲಿ ದ ಟೈಮ್. ಸೊ ಔಟ್ ಆಫ್ 3 ಪರ್ವೇಷನ್ಸ್, ಟೈಮ್ ಪರ್ವೇಷನ್, ಸ್ಪೇಸ್ ಪರ್ವೇಷನ್ ಅಂಡ್ ಗುಣ ಆರ್ ಕ್ವಾಲಿಟಿ ಪರ್ವೇಷನ್, ಈ ಮೂರು ತಗೊಂಡ್ರೆ ಓನ್ಲಿ ಟೈಮ್ ಪರ್ವೇಷನ್ ಒಂದೇ ಜೀವನಿಗಿದೆ. ಸ್ಪೇಸ್ ಪರ್ವೇಷನ್ ಅಂಡ್ ಕ್ವಾಲಿಟಿ ಪರ್ವೇಷನ್ ಈ ಎರಡೂ ಕೂಡ ಜೀವನಿಗೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅನಿಚ್ಛಯ ದೇಹಹಾನ್ಯಾದೇಹೇವ ದುಃಖ ವಾಪ್ತಿ ಸಿದ್ಧ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದೇಹ ಹಾನಿ ಆದಿಗಳು ಅಂದ್ರೆ ಎಟ್ಸೆಟ್ರಾ ಇರುವ ಕಾರಣದಿಂದ, ಅವರಿಗೆ ಸ್ವತಂತ್ರ ಇಲ್ಲದೆ ಇರುವ ಕಾರಣದಿಂದ ದುಃಖವನ್ನು ಅವರು ಹೊಂದುತ್ತಾರೆ. ಇದು ಸಿದ್ಧವಾದ ವಿಷಯ. ಸೊ ಒನ್ ಹೂ ಡಸ್ ನಾಟ್ ಹ್ಯಾವ್ ಇಂಡಿಪೆಂಡೆನ್ಸ್ ಈಸ್ ಆಲ್ವೇಸ್ ಸಬ್ಜೆಕ್ಟ್ ಟು ಸಾರೋ. ಇಂಡಿಪೆಂಡೆನ್ಸ್ ಯಾರಿಗಾದರೆ ಇದೋ ಅವನಿಗೆ ಸಾರೋ ಇರೋದಿಲ್ಲ, ಯಾವಾಗಲೂ ಇರೋದಿಲ್ಲ. ದಿಸ್ ಈಸ್ ಲಾಜಿಕಲ್ ಪಾಯಿಂಟ್. ಇದು ಬಹಳ ಆಬ್ವಿಯಸ್ ಆಗಿ ನಮಗೆ ತಿಳಿಯುವಂತಹ ವಿಷಯ. ಅದಕ್ಕೆ ತಸ್ಮಾತ್ ಅನಾಶಿನಃ ಅಪ್ರಮೇಯಸ್ಯ ವಿಷ್ಣೋ ಪೂಜಾರ್ಥಂ ಇದ್ದಸ್ವ. ಆ ಕಾರಣದಿಂದ ಅನಾಶಿಯೂ ನಾಶ ಇಲ್ಲದೆ ಅವನ ಅಪ್ರಮೇಯನು ಅತ್ಯಂತ ಪೂರ್ಣನು ಸರ್ವಸ ಸಂಪೂರ್ಣನು ಸರ್ವಸ್ವಾತಂತ್ರ್ಯನು ಆಗಿದಂತಹ ಆ ವಿಷ್ಣುವಿನ ಪೂಜಾ ಅರ್ಥಕವಾಗಿ ಪೂಜಾ ರೂಪಕವಾಗಿ ಯುದ್ಧವನ್ನು ಮಾಡು. ಯಾಕೆ ಅಂದರೆ ತತ್ ಪ್ರಸಾದ ಅಧೀನತ್ವಾತ್, ಅವನು ಪ್ರಸಾದದ ಅಧೀನವಾಗಿರುತ್ತದೆ. ಎವ್ರಿಥಿಂಗ್ ಈಸ್ ಅಂಡರ್ ಹಿಸ್ ಕಂಟ್ರೋಲ್, ಅಂಡರ್ ಹಿಸ್ ಗ್ರೇಸ್ ಓನ್ಲಿ, ವಿತ್ ಹಿಸ್ ಗ್ರೇಸ್ ಓನ್ಲಿ ದುಃಖ ನಿವೃತ್ತಿ ದುಃಖ ನಿವೃತ್ತವಾಗತ್ತೆ, ಸುಖಸ್ಯ ಚ ಸುಖ ಪ್ರಾಪ್ತಿಯೂ ಆಗತ್ತೆ. ಆ ಕಾರಣದಿಂದ ಅವನ ರೂಪಕವಾಗಿ ನೀವು ಯುದ್ಧವನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಆಕ್ಚುಲ್ ಆಗಿ ಇನ್ನು ತಾತ್ಪರ್ಯ, ದಿಸ್ ಇಸ್ ಒನ್ ವರ್ಸ್ ವಿಚ್ ಇಸ್ ಆಕ್ಚುಲಿ ವೆರಿ ಲಾಂಗ್ ವರ್ಸ್, ಬಹಳ ವಿಸ್ತಾರವಾಗಿ ಇದನ್ನು ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಬಹಳ ಕಾನ್ಸೆಪ್ಟ್ಸ್, ಲಾಟ್ ಆಫ್ ಕಾನ್ಸೆಪ್ಟ್ಸ್ ವಿಲ್ ಕಮ್ ಹಿಯರ್. ಸೊ ಇವತ್ತು ಇಲ್ಲಿಗೆ ವಿಲ್ ಸ್ಟಾಪ್ ಹಿಯರ್. ನಾವು ವಿಲ್ ಕಂಟಿನ್ಯೂ ವಿತ್ ದಿ ಫರ್ದರ್ ಕಾನ್ಸೆಪ್ಟ್ಸ್ ಎಲ್ಲ ನೆಕ್ಸ್ಟ್ ಕ್ಲಾಸ್ ಅನ್ನು ನೋಡೋಣ. ಸೊ ಅಷ್ಟುವರೆಗೂ ಎಲ್ಲರಿಗೂ ನಮಸ್ಕಾರ. ನಾಳೆ 9 ಗಂಟೆಗೆ ವಿಲ್ ಹ್ಯಾವ್ ಗೀತಾ ಜಯಂತಿ ಕಾರಣಕವಾಗಿ ಒಂದು ಶಾರ್ಟ್ ಸೆಷನ್ ನಾಳೆ 9 ಗಂಟೆಗೆ 9:00 ಸೇಮ್ ಕಾಲಿಂಗ್ ಡೀಟೇಲ್ಸ್ ನೋಡೋಣ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯ ವಾ ಬುದ್ಧ್ಯಾತ್ಮನ ವಾ ಅನುಸು ಸ್ವಭಾವಾತ್ ಕರೋಮಿ ಯದ್ಯುತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.